ಹೋಪ್ಸ್ ವರ್ಲ್ಡ್ ರೇಡಿಯೋ ಮೂಲಕ ಪ್ರಸಾರವಾಗುವ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸಲು ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ.
ದೈವಾನ್ವೇಷಣೆ
ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಭಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ಎಲ್ಲ ವರದಾನಗಳಿಗೂ ಮೂಲ ಕಾರಣನಾದ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮವನ್ನು ಹಾಡಿ ಕೊಂಡಾಡಿ ಸ್ತುತಿಸುತ್ತವೆ. ಕರ್ತನೆ, ನೀನು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ಎಷ್ಟೋ ಪ್ರೀತಿ ಮಾಡಿ ಅನು ದಿನವೂ ನಮ್ಮನ್ನು ಪರಿಪಾಲಿಸುತ್ತಾ ಬಂದಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ. ನಾವು ದಾಟಿ ಬಂದ ದಿವಸಗಳನ್ನು ನೆನಪು ಮಾಡಿಕೊಳ್ಳುವಾಗ ನೀನು ನಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಗಳಿಂದಲೂ ತಪ್ಪಿಸಿ ಇಲ್ಲಿವರೆಗೂ ನಡೆಸಿದೆಯಪ್ಪ, ಅದಕ್ಕಾದಿಗೆ ಸ್ತೋತ್ರ ದೇವ. ಕರ್ತನೆ, ದೇವಾದಿ ದೇವನೇ, ಈ ದಿನ ವಿಶೇಷವಾಗಿ ಪರೀಕ್ಷೆಗೋಸ್ಕರ ಸಿದ್ಧವಾಗ್ತಾ ಇರುವ ಎಲ್ಲಾ ಮಕ್ಕಳನ್ನು ನಿನ್ನ ಸಕೋಪಿಸುತ್ತವೆ. ಕರ್ತನೆ, ಅವರಿಗೆ ಬೇಕಾದಂತಹ ಜ್ಞಾನ, ವಿವೇಕ, ತಿಳುವಳಿಕೆ, ಜ್ಞಾಪಕ ಶಕ್ತಿ, ಆರೋಗ್ಯವನ್ನು ಕೊಟ್ಟು ಈ ಒಂದು ಪ್ರಯಾಸ ಪ್ರಯತ್ನದಲ್ಲಿ ಅವರಿಗೆ ಜಯವನ್ನು ಅನುಗ್ರಹಿಸು. ಅವರು ತಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತಾ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲು ದಯ ತೋರಿಸು. ಈಗ ಕರ್ತನೆ, ನಿನ್ನ ಜೀವೋಳ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ನಮ್ಮನ್ನೇ ಸಜೀವ ಯಜ್ಞವಾಗಿ ನಿನ್ನ ಹಸ್ತಕ್ಕೊಪ್ಪಿಸುತ್ತೇವೆ. ನೀನೇ ನಮ್ಮನ್ನು ನಡೆಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತ ನಮ್ಮ ಪ್ರಾರ್ಥನೆ ಸ್ತುತಿ ಸ್ತೋತ್ರಗಳನ್ನು ನಮ್ಮ ಒಡೆಯನು, ನಮ್ಮ ರಕ್ಷಕನು, ಲೋಕ ವಿಮೋಚಕನೂ ಆದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಸಮರ್ಪಿಸಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.
ಶ್ರೀ ಯೇಸುವೇ ಮುಂದು, ಆಹಾ ಈ ಹಲ್ಲು
ಪ್ರಿಯ ಬಾಂಧವ ಬಂಧುಗಳೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 7:1-6 ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ದೇವರಿಗೆ ಮಹಿಮೆಯುಂಟಾಗಲಿ. ಧ್ಯಾನ ಮಾಡಿದ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ಭೇದ ಭಾಗಕ್ಕೆ ಸಾಗೋಣ. ಯೇಸು ಕ್ರಿಸ್ತನಲ್ಲಿ ಐಕ್ಯರಾದವರಿಗೆ ಧರ್ಮಶಾಸ್ತ್ರದ ಅಂಗು ತಪ್ಪಿದ್ದು, ಆದರೆ ಯೇಸು ಕ್ರಿಸ್ತನಲ್ಲಿ ಹೊಸ ಜೀವಿತವನ್ನು ಹೊಂದಿಕೊಳ್ಳುತ್ತಾರೆ ಎಂಬ ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು. ಪ್ರಿಯ ಬಾಂಧವರೇ, ಧ್ಯಾನ ಮಾಡಿದಂಥ ಎಲ್ಲ ಹಂತಗಳಲ್ಲಿ ದೇವಾದ ದೇವನು ನಮ್ಮನ್ನು ನಡೆಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 7:7 25 ಧ್ಯಾನ ಮಾಡಿಕೊಳ್ಳೋಣ. ಈ ವಚನಗಳಲ್ಲಿ ಬರೆಯಲ್ಪಟ್ಟಿರುವ ಮುಖ್ಯ ವಿಷಯಗಳು, ಪಾಪದಿಂದ ಬಿಡಿಸಲು ಧರ್ಮಶಾಸ್ತ್ರಕ್ಕೆ ಶಕ್ತಿ ಸಾಲದು ಎಂಬುದಾಗಿ. ಮುಂದೆ ನಾವು ಧ್ಯಾನ ಮಾಡುವಂತಹ ಎಲ್ಲ ಹಂತಗಳಲ್ಲಿ ದೇವಾದಿ ದೇವನನ್ನು ಆಚರಿಸಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಮುಂಚಿತವಾಗಿ ನಿಮ್ಮ ಸತ್ಯವೇದ ಪುಸ್ತಕ ಪೆನ್ನಿನೊಂದಿಗೆ ಸಿದ್ದರಾಗಿದ್ದಿರಲ್ಲವೇ? ಹಾಗಾದರೆ ಬನ್ನೀರ್ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7:7-8 ಹೀಗೆ ಓದುತ್ತವೆ. ಹಾಗಾದರೆ ಏನು ಹೇಳೋಣ? ಧರ್ಮಶಾಸ್ತ್ರವು ಪಾಪ ಸ್ವರೂಪವೋ? ಎಂದಿಗೂ ಇಲ್ಲ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನೋ ನನಗೆ ಗೊತ್ತಾಗುತ್ತಿರಲಿಲ್ಲ. ದೃಷ್ಟಾಂತವಾಗಿ ಆಶಿಸಬಾರದೆಂದು ಧರ್ಮಶಾಸ್ತ್ರವು ಹೇಳದಿದ್ದರೆ ದುರಾಶೆ ಎಂದರೆ ಏನೂ ನನಗೆ ತಿಳಿಯುತ್ತಿದ್ದಿಲ್ಲ. ಆದರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳನ್ನು ನನ್ನಲ್ಲಿ ಹುಟ್ಟಿಸಿತು. ಧರ್ಮಶಾಸ್ತ್ರವು ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ ಎಂಬುದಾಗಿ. ಪ್ರಿಯ ಬಾನಿಲು ಬಂಧುಗಳೇ, ಇಲ್ಲಿ ಅಪೊಸ್ತಲನಾದ ಪೌಲನು ನಮಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯ 6 ವಿಷಯವನ್ನು ಮತ್ತೆ ಜ್ಞಾಪಕಪಡಿಸುತ್ತಾ ಇದ್ದಾನೆ. ಹಾಗಾದರೆ ಏನು ಹೇಳೋಣ? ಪಾಪದಲ್ಲಿ ಜೀವಿಸಬೇಕು? ಧರ್ಮಶಾಸ್ತ್ರದಲ್ಲಿ ಪಾಪವಿಲ್ಲ, ಆದರೆ ಪಾಪವಿರುವುದು ನಮ್ಮಲ್ಲಿಯೇ. ಈ ದೇಹದಿಂದ ನಾವು ಪಾಪ ಮಾಡುತ್ತಾ ಇರುತ್ತೇವೆ. ಅಪೊಸ್ತಲನ ಪೌಲನು ಈ ವಚನಗಳಲ್ಲಿ ತನ್ನನ್ನು ಹೋಲಿಸಿಕೊಳ್ಳುತ್ತಾ ಇದ್ದಾನೆ. ನಾನು ನನಗೆ ಎಂಬುದಾಗಿ ಅನೇಕ ಕಡೆ ಓದುತ್ತೇವೆ. ಪೌಲನು ತನ್ನ ಶಕ್ತಿಯನ್ನು ಆಧಾರ ಮಾಡಿಕೊಂಡು ಯೇಸು ಕ್ರಿಸ್ತನಿಗಾಗಿ ಜೀವಿಸಲು ಪ್ರಯಾಸಪಟ್ಟುಕೊಂಡನು. ಆದರೆ ಅದು ಅವನಿಂದ ಸಾಧ್ಯವಾಗಲಿಲ್ಲ. ಧರ್ಮಶಾಸ್ತ್ರವು ನಾವು ಪಾಪಿ ಎಂಬುದಾಗಿ ತಿಳಿಸಿಕೊಡುತ್ತದೆ ಅಷ್ಟೇ ಹೊರತು ಪಾಪದಿಂದ ಬಿಡಿಸಲು ಅದಕ್ಕೆ ಶಕ್ತಿ ಸಾಲದು. ದೇವರ ವಾಕ್ಯವು ನಮಗೆ ಕನ್ನಡಿಯಂತಿದೆ. ಅದು ನಮ್ಮ ನಿಜ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಧರ್ಮಶಾಸ್ತ್ರದಲ್ಲಿ ಪಾಪವಿರಲಿಲ್ಲ. ಆದರೆ ಪ್ರಿಯರೇ, ಆದಾಮನಲ್ಲಿ ಪಾಪವಿತ್ತು. ನಮ್ಮ ಧ್ಯಾನವನ್ನು ಮುಂದುವರೆಸಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7:9-10 ವಚನಗಳನ್ನು ಓದುವಾಗ, ಮೊದಲು ನಾನು ಧರ್ಮಶಾಸ್ತ್ರವಿಲ್ಲದವನಾಗಿದ್ದು ಜೀವದಿಂದಿದ್ದೆನು. ಆಜ್ಞೆ ಬಂದಾಗ ಪಾಪಕ್ಕೆ ಜೀವ ಬಂತು, ನಾನು ಸತ್ತೆನು. ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡುಬಂತು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಧರ್ಮಶಾಸ್ತ್ರವು ನಮ್ಮನ್ನು ಪಾಪಿ ಎಂದು ಹೇಳುತ್ತದೆಯೇ ಹೊರತು ಅದು ನಮ್ಮನ್ನು ಪಾಪದಿಂದ ಬಿಡಿಸಲು ಸಾಧ್ಯವಿಲ್ಲ. ಧರ್ಮಶಾಸ್ತ್ರವು ನಮ್ಮನ್ನು ಜೀವಕ್ಕೆ ನಡೆಸುವುದಿಲ್ಲ. ಧರ್ಮೋಪದೇಶ ಕಾಂಡ ಪುಸ್ತಕ 8:1 ವಚನದಲ್ಲಿ ಹೀಗೆ ಓದುತ್ತೇವೆ, ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ರೂಪವಾಗಿ ಕೊಟ್ಟ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ ಎಂಬುದಾಗಿ. ಹಾಗೂ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:21 ವಚನವನ್ನು ಓದುವಾಗ, ಹಾಗಾದರೆ ಧರ್ಮಶಾಸ್ತ್ರವು ದೇವರ ವಾಗ್ದಾನಗಳಿಗೆ ವಿರುದ್ಧವೋ? ಹಾಗೆ ಎಂದಿಗೂ ತಿಳಿದುಕೊಳ್ಳಬಾರದು. ಬದುಕಿಸುವುದಕ್ಕೆ ಶಕ್ತವಾಗಿರುವ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದರೆ ಸಂದೇಹವಿಲ್ಲದೆ ಕರ್ಮ ಮಾರ್ಗದಿಂದಲೇ ನೀತಿಯುಂಟಾಗುತ್ತಿತ್ತು ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ಒಬ್ಬ ವಿಶ್ವಾಸಿಯ ಜೀವಿತವು ಅದು ಧರ್ಮಶಾಸ್ತ್ರದಿಂದ ಬರುವುದಿಲ್ಲ, ಅದು ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಉದಾಹರಣೆಗೆ, ಒಂದು ವಾಹನವು ನಮ್ಮ ಉಪಯೋಗಕ್ಕೆ ಒಳ್ಳೆಯದೇ, ಆದರೆ ಅದೇ ವಾಹನವು ಒಬ್ಬ ಅಯೋಗ್ಯನಿಂದ ನಡೆಸಲ್ಪಡುತ್ತಾ ಇರುವುದಾದರೆ ಅದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತದೆ. ಹಾಗೂ ಒಂದು ವೇಳೆ ಅದು ನಮ್ಮ ಪಾಪಕ್ಕೆ ನಡೆಸಬಹುದಾಗಿದೆ. ಅಂದರೆ ಪ್ರಿಯರೇ, ತಪ್ಪು ಇರುವುದು ಆ ವಾಹನದಲ್ಲಿ ಅಲ್ಲ, ಆದರೆ ಅದನ್ನು ನಡೆಸುವ ವ್ಯಕ್ತಿಯ ಮೇಲೆ ಆಧಾರಗೊಂಡಿರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7:11 ವಚನವನ್ನು ಓದುವಾಗ, ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತು ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ಪಾಪವು ಪ್ರತಿಯೊಬ್ಬರನ್ನು ಶೋಧನೆಗೆ ಗುರಿಪಡಿಸುತ್ತದೆ. ಏದೆನ್ ತೋಟದಲ್ಲಿ ಸೈತಾನನು ಆದಾಮನನ್ನು ವಂಚಿಸಿ ನೀನು ದೇವರಂತೆ ಆಗುತ್ತೆ ಎಂದು ಸುಳ್ಳು ಹೇಳಿದನು. ಅದು ಆದಾಮನನ್ನು ಆತ್ಮಿಕ ಮರಣಕ್ಕೆ ನಡೆಸಿತು. ನಮ್ಮ ಧ್ಯಾನವನ್ನು ಮುಂದುವರೆಸಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7:18 ವಚನವನ್ನು ಓದುವಾಗ, ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವು ನ್ಯಾಯವು ಹಿತವು ಆಗಿರುವಂಥದ್ದು ಸರಿ ಎಂಬುದಾಗಿ. ಪ್ರಿಯ ಬಂಧುಗಳೇ, ತೊಂದರೆ ಇರುವುದು ಮಾನವನಲ್ಲಿ, ಆದರೆ ಅದು ಧರ್ಮಶಾಸ್ತ್ರದಿಂದ ಅಲ್ಲ. 13 ವಚನದಲ್ಲಿ ಹೀಗೆ ಓದುತ್ತೇವೆ, ಹಾಗಾದರೆ ಹಿತವಾದದ್ದು ನನಗೆ ಮರಣಕ್ಕೆ ಕಾರಣವಾಯಿತೋ? ಹಾಗೆ ಇಂದಿಗೂ ಹೇಳಬಾರದು. ಪಾಪವೇ ಮರಣಕ್ಕೆ ಕಾರಣವಾದದ್ದು. ಅದು ಹಿತವಾದುದರ ಮೂಲಕ ನನಗೆ ಮರಣವನ್ನು ಉಂಟು ಮಾಡಿದ್ದರಿಂದ ಪಾಪವೇ ಎಂದು ಕಾಣಿಸಿಕೊಂಡಿತು. ಮತ್ತು ಆಜ್ಞೆಯ ಮೂಲಕ ಪಾಪವು ಕೇವಲ ಪಾಪ ಸ್ವರೂಪವೇ ಎಂದು ಕಾಣಬಂತು ಎಂಬುದಾಗಿ. ಪ್ರಿಯ ಬಂಧುಗಳೇ, ಧರ್ಮಶಾಸ್ತ್ರವು ತಮ್ಮ ಪಾಪವನ್ನು ಎತ್ತಿ ತೋರಿಸುತ್ತದೆ, ಆದರೆ ಅದು ನಮ್ಮನ್ನು ಪಾಪದಿಂದ ಬಿಡಿಸಲು ಸಾಧ್ಯವಿಲ್ಲ. ಮುಂದೆ ನಾವು 14 ವಚನವನ್ನು ಓದುವಾಗ, ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದೆಂದು ನಾವು ಬಲ್ಲೆವು, ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ ಎಂಬುದಾಗಿ ಪೌಲನು ಬರೆಯುತ್ತಾನೆ. ಪ್ರಿಯ ಬಂಧುಗಳೇ, ಧರ್ಮಶಾಸ್ತ್ರವು ನಮ್ಮ ಒಳ್ಳೆಯದಕ್ಕೆ ಕೊಡಲಾಗಿತ್ತು. ಕೊರಿಂದ ಸಭೆಗೆ ಬರೆದಂತ ಮೊದಲನೇ ಪತ್ರಿಕೆ 10:4 ವಚನದಲ್ಲಿ ಹೀಗೆ ಓದುತ್ತೇವೆ, ಅವರೆಲ್ಲರೂ ದೈವೀಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವೀಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವೀಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು, ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ. ಪ್ರಿಯ ಬಾನಲಿ ಬಂಧುಗಳೇ, ದೇವರಾತ್ಮನು ಅವರಿಗೆ ಎಲ್ಲವನ್ನೂ ಕೊಡಿಸಿದನು. ಈ ದೇಹವನ್ನು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಉಪಯೋಗಿಸಬಹುದು. ಒಂದು ಚಿಕ್ಕ ಮಗುವಿಗೂ 50 ವ್ಯಕ್ತಿಗೂ ಅನೇಕ ವ್ಯತ್ಯಾಸ ಇರುವುದನ್ನು ಕಾಣುತ್ತೇವೆ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಮನಸ್ಸು ಹೇಳುತ್ತದೆ, ದೇಹವು ಅದನ್ನು ಕಾರ್ಯರೂಪಕ್ಕೆ ತರುತ್ತದೆ. ಹೌದಲ್ಲ ಪ್ರಿಯರೇ, ಅನೇಕರ ಜೀವಿತದಲ್ಲಿ ಇದನ್ನು ನಾವು ಕಾಣುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7:15 ವಚನವನ್ನು ಓದುವಾಗ, ಹೇಗಾದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದನ್ನು ಮಾಡುತ್ತೇನೆ ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ಇಲ್ಲಿ ಎರಡು ಮನಸ್ಸುಗಳ ಹೋರಾಟದ ಕುರಿತು ನಾವು ಓದುತ್ತೇವೆ. ನಮಗೆ ಎಲ್ಲಾದರೂ ಎಂಥ ಹೋರಾಟ ಬಂದಿದೆಯೋ, ನಾವು ಅನೇಕ ಸಾರಿ ಸೋತು ಹೋಗಿರಬಹುದು. ಈ ಒಂದು ಸಮಯದಲ್ಲಿ ಪೌಲನು ತನ್ನ ಸ್ವಂತ ಜೀವಿತದ ಕುರಿತು ಹೇಳಿಕೊಳ್ಳುತ್ತಾ ಇದ್ದಾನೆ. ಮೊದಲದಾಗಿ ಧರ್ಮಶಾಸ್ತ್ರದಲ್ಲಿ ಹೆಚ್ಚಳ ಪಟ್ಟುಕೊಳ್ಳುತ್ತಿದ್ದನು. ಎರಡನೇದಾಗಿ ಅವನು ದಮಸ್ಕದ ಹಾದಿಯಲ್ಲಿ ಯೇಸು ಕ್ರಿಸ್ತನನ್ನು ಕಂಡುಕೊಂಡನು. ನಂತರ ಯೇಸು ಕ್ರಿಸ್ತನಿಗಾಗಿ ಜೀವಿಸುತ್ತೇನೆಂದು ತೀರ್ಮಾನಿಸಿದನು. ಮುಂದೆ ಆತನೇ ಅವರನ್ನು ನಡೆಸಿದನು. ತನ್ನ ಜೀವಿತದಲ್ಲಿ ದೇವರ ಆತ್ಮನು ತನ್ನ ಕಾರ್ಯವನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟನು. 16 ಮತ್ತು 17 ವಚನಗಳನ್ನು ಓದುವಾಗ, ಆದರೆ ನಾನು ಮಾಡುವಂಥದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದೆಂದು ಒಪ್ಪಿಕೊಂಡ ಹಾಗಾಯಿತು. ಹೀಗಿರಲಾಗಿ ಆ ಅಸಹ್ಯವಾದದನ್ನು ಮಾಡುವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ ಎಂಬುದಾಗಿ. ಪ್ರಿಯರೇ, ಪೌಲನ ತೀರ್ಮಾನ ಬಹು ಒಳ್ಳೆಯದಾಗಿ ಕಂಡುಬರುತ್ತದೆ. ಅವನು ಇನ್ನೂ ಹಳೆಯ ಸ್ವಭಾವದಲ್ಲಿಯೇ ಇದ್ದಾನೆ. ಮುಂದೆ ನಾವು ರೋಮ ಬರೆದವರಿಗೆ ಬಾರದ ಪತ್ರಿಕೆ 7:18 ವಚನವನ್ನು ಓದುವಾಗ, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ಎಂಬುದಾಗಿ. ಪ್ರಿಯ ಬಾನಿಲ್ ಬಂಧುಗಳೇ, ಇಲ್ಲಿ ಪೌಲನು ಎರಡು ವಿಷಯಗಳ ಕುರಿತು ಹೇಳುತ್ತಾ ಇದ್ದಾನೆ. ಅದನ್ನು ನಾವು ಅನೇಕರು ಕಲಿಯಬೇಕು. ಅನೇಕ ವಿಶ್ವಾಸಿಗಳು ತಾವು ಒಳ್ಳೆಯವರು ಎಂಬುದಾಗಿ ಅಂದುಕೊಳ್ಳುತ್ತಾರೆ, ಆದರೆ ಮಾಡುವ ಅನೇಕ ಕಾರ್ಯಗಳು ಕೆಟ್ಟವುಗಳಾಗಿ ಕಂಡುಬರುತ್ತವೆ. ದೇವರಿಗೆ ಅಸಹ್ಯವಾದದ್ದನ್ನು ಮಾಡುವಾಗ ಅದನ್ನು ದೇವರು ಮೆಚ್ಚುವುದಿಲ್ಲ. ಅದರ ಕುರಿತು ಯೇಸು ಕ್ರಿಸ್ತನು ಯೋಹಾನನ್ನು ಬರೆದ ಸುವಾರ್ತೆ 3:6 ವಚನದಲ್ಲಿ ಹೀಗೆ ಹೇಳುತ್ತಾನೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿಯೂ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3:9 ವಚನದಲ್ಲಿ ಹೀಗೆ ಓದುತ್ತೇವೆ, ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವನಾಗಿರಲಾರನು ಎಂಬುದಾಗಿ. ಪ್ರಿಯ ಬಾನಿಲಿ ಬಂಧುಗಳೇ, ಇದು ಎಂಥ ಅದ್ಭುತವಾದ ವಿಷಯವಲ್ಲವೇ! ಯೇಸು ಕ್ರಿಸ್ತನಲ್ಲಿರುವ ಹೊಸ ಜೀವಿತವು ಪಾಪವನ್ನು ಹಾಗೆ ಮಾಡುತ್ತದೆ. ಪೌಲನು ರೋಮ ಬರೆದವರಿಗೆ ಬರೆದ ಪತ್ರಿಕೆ 8:7 ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ ಎಂಬುದಾಗಿ. ಪ್ರಿಯ ಬಾಧಲು ಬಂಧುಗಳೇ, 7:19 ವಚನವನ್ನು ಓದುವಾಗ, ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ ಎಂಬುದಾಗಿ ಪೌಲನು ಬರೆಯುತ್ತಾನೆ. ಪ್ರಿಯ ಬಾಂಧಲು ಬಂಧುಗಳೇ, ಈ ಒಂದು ಅನುಭವವು ನಮ್ಮದಾಗಿದೆಯೋ? ನಮ್ಮ ಧ್ಯಾನವನ್ನು ಮುಂದುವರೆಸಿ ರೋಮ ಬರೆದವರಿಗೆ ಬರೆದ ಪತ್ರಿಕೆ 7:20-21 ವಚನಗಳನ್ನು ಓದುವಾಗ, ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಎಂದು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ ಎಂಬುದಾಗಿ. ಪ್ರಿಯರೇ, ಈ ಒಂದು ಹಳೆಯ ಸ್ವಭಾವವು ನಮ್ಮನ್ನು ಕಾಣಿಸುತ್ತದೆ. ಯಾವಾಗ ನಾವು ದೇವರಾತ್ಮನೇ ನಡೆಸಲ್ಪಡುತ್ತೇವೆಯೋ ಆಗ ಸತ್ಯ ಮತ್ತು ಸುಳ್ಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಒಂದು ವೇಳೆ ಕೆಟ್ಟ ಆಲೋಚನೆ ಬರುವುದಾದರೆ ಅದನ್ನು ನಾವು ತಿರಸ್ಕರಿಸುತ್ತೇವೆ. ಇದುವೇ ವಿಶ್ವಾಸಿಯ ಜೀವಿತವಾಗಿದೆ. ಕೊನೆಯದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7:22-25 ವಚನದವರೆಗೆ ಓದುವಾಗ, ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದಾಗಿದೆ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವರು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳವಾಗಿಯೂ, ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳಾಗಿಯೂ ನಡೆಕೊಳ್ಳುವನಾಗಿದ್ದೇನೆ ಎಂಬುದಾಗಿ. ಪ್ರಿಯ ಬಂಧುಗಳೇ, ಆಂತರ್ಯದಲ್ಲಿ ಅವನು ಒಬ್ಬ ಹೊಸ ಮನುಷ್ಯನು. ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಸ್ತೋತ್ರ ಸಲ್ಲಿಸಬೇಕು. ಯಾಕೆಂದರೆ ಪ್ರಿಯರೇ, ಯೇಸು ಕ್ರಿಸ್ತನು ನಮಗೆ ಪಾಪದಿಂದ ಬಿಡುಗಡೆಯನ್ನು ಅನುಗ್ರಹಿಸಿದ್ದಾನೆ. ಪಾಪದಿಂದ ಹೇಗೆ ಬಿಡುಗಡೆಯನ್ನು ಹೊಂದಿದ್ದೇವೆಯೋ ಎಂಬುದಾಗಿ ಮುಂದಿನ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ರಕ್ಷಣೆ ಮತ್ತು ಸಮಾಧಾನ ಯೇಸು ಕ್ರಿಸ್ತನಿಂದ ಮಾತ್ರ ಬರುತ್ತದೆ, ಮತ್ತು ಆತನು ನಮ್ಮ ಎಲ್ಲಾ ಇಷ್ಟಾರ್ಥವನ್ನು ತನ್ನ ಚಿತ್ತಕ್ಕನುಸಾರವಾಗಿ ನೆರವೇರಿಸುತ್ತಾನೆ. ಈ ಸಂದೇಶವನ್ನು ಆಲಿಸುತ್ತಿರುವ ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ನಾವು ಪಾಪದ ಪಾಲಿಗೆ ಸತ್ತವರು, ಯೇಸು ಕ್ರಿಸ್ತನಿಗಾಗಿ ಜೀವಿಸುವರೂ ಆಗಿದ್ದೇವೆ. ಆದ್ದರಿಂದ ನಮ್ಮ ಜೀವಿತದ ಮೂಲಕ ದೇವರನ್ನು ಘನಪಡಿಸೋಣ. ಉಳಿದಿರುವಂತಹ ಈ ಆಯುಷ್ ಕಾಲದಲ್ಲಿ ನಮ್ಮ ಬಾಳಿನ ಉದ್ದಕ್ಕೂ ದೇವರನ್ನು ಆರಾಧನೆ ಮಾಡುತ್ತಾ, ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಆತನ ಮಾರ್ಗದಲ್ಲಿ ಜೀವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲ ಆಶೀರ್ವದಿಸಲಿ.
ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾಗಲೇ. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾಗಲೇ. ಸದಾ ಜೀವಿಸುವಂತ ಪ್ರಭುವಾ, ಯುಗಯುಗದಲ್ಲಿ ಇರುವಾತ ದೇವಾ, ಸದಾ ಜೀವಿಸುವಂತ ಪ್ರಭುವಾ. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವ ತನೇ. ನಿನ್ನ ಕೂದಲು ನಿರ್ಮಲವಾದ ಹಿಮದಂತೆ, ನಿನ್ನ ಮುಖವು ಅತಿ ಸುಂದರವು ಪ್ರಕಾಶಿಸುವ ಸೂರ್ಯನಂತೆ. ಶಿರದಲ್ಲಿನ ನಿನ್ನ ಕೂದಲು ನಿರ್ಮಲವಾದ ಹಿಮದಂತೆ, ನಿನ್ನ ಮುಖವು ಅತಿ ಸುಂದರವು ಪ್ರಕಾಶಿಸುವ ಸೂರ್ಯನಂತೆ. ನಿನ್ನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆಯೇ ಯಾವಾಗಲೂ ಕತ್ತಲೆ ಬೆಳಗುತ್ತಿರುವವು. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾಗಲೇ. ಸ್ವರವು ಎಷ್ಟು ಮಧುರವು ಜಲ ಪ್ರವಾಹದ ಕುಶದಂತೆ, ನಿನ್ನ ಬಾಯಿಂದ ಹೊರಡುವುದು
ಅಗವಾದ ಇಪಾಯಿಯೇ ಕತ್ತಿಯು ನಿನ್ನ ಸ್ವರವು ಎಷ್ಟು ಮಧುರವು ಜಲ ಪ್ರವಾಹದ ಕೋಶದಂತೆ ನಿನ್ನ ಬಾಯಿಂದ ಹೊರಡುವರು ಅಗವಾದ ಇಪಾಯಿಯೇ ಕತ್ತಿಯು ನಿನ್ನ ಪದಗಳು ಕಾಯಿಸಿದ ತಾಮ್ರದಂತೆಯೇ ಯಾವಾಗಲೂ ಕತ್ತಲೆ ಹೊಳೆಯೂ ತಿರುವವು ಸ್ತುತಿ 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 ನಿನಗೆ ಆರಾಧನೆ ಸ್ತುತಿ 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 ಅತಿ ಬೇಗನೆ ಬರುವ
ನನಾತ್ಮಿಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ಸರ್ವಶಕ್ತನಾದ ದೇವರು ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಎಫೆಸ 2:5.
ದೈವಾನ್ ವೇಷಣೆ ಕಾರ್ಯಕ್ರಮ ಹೇಗಿತ್ತು ಪ್ರಿಯರೇ? ದೇವರ ವಾಕ್ಯ ಹಾಗೂ ಸುಮಧುರ ಹಾಡುಗಳನ್ನು ನೀವು ಆಲಿಸಿದ್ದಕ್ಕಾಗಿ ಅಭಿನಂದಿಸುತ್ತೇವೆ. ನಾವು ಪ್ರಸಾರ ಮಾಡುವ ಹಾಡುಗಳು ನಿಮಗೆ ಮೆಚ್ಚುಗೆಯಾದರೆ ನಮಗೆ ತಿಳಿಸಿರಿ. ನಮ್ಮ ಹಾಡಿನ ಪುಸ್ತಕ ಬೇಕಾದಲ್ಲಿ ಈ ದಿನವೇ ಪತ್ರ ಬರೆಯಿರಿ ಅಥವಾ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.